ವಾಮನಿ ಅಂತ ಹೆಸರು. ಭಾಮನಿ ಅಂದರೆ ಭಾಮ ಅಂದರೆ ಪೌರುಷ, ಒಳ್ಳೆ ಪೌರುಷ. ಅದಿರೋದು ಯಾರಿಗೆ? ಗಂಡಸರಿಗೆ. ಆ ಗಂಡಸರನ್ನು ಪ್ರೇರಣೆ ಮಾಡ್ತಾರೆ, ಅದರಿಂದ ದೇವರಿಗೇನು ಹೆಸರು? ಭಾಮನಿ. ಹಾಗಾದರೆ ಹೆಂಗಸರ ಗುಂಪನ್ನು ಪ್ರೇರಣೆ ಮಾಡುವ ವಾಮನಿ ನಮ್ಮ ಎಡಗಣ್ಣಲ್ಲಿದ್ದಾನೆ, ಗಂಡಸರನ್ನು ಪ್ರೇರಣೆ ಮಾಡುವ ಭಾಮನಿ ಬಲಗಣ್ಣಲ್ಲಿದ್ದಾನೆ. ಅಂದರೆ ಯಾರು ಯಾರ ಕಣ್ಣಲ್ಲಿರಬೇಕು? ಗಂಡಸರ ಕಣ್ಣಲ್ಲಿ ಅಲ್ಲದೆ ಗಂಡಸರನ್ನ ಪ್ರೇರಣೆ ಮಾಡುವ ರೂಪ ಎಲ್ಲಿರಬೇಕು? ಗಂಡಸರಲ್ಲಿರಬೇಕು. ಹೆಂಗಸರನ್ನ ಪ್ರೇರಣೆ ಮಾಡುವ ರೂಪ ಹೆಂಗಸರಲ್ಲಿರಬೇಕು. ಹಾಗಾದರೆ ಹೆಂಗಸರಲ್ಲಿರುವ ರೂಪ ಯಾವುದು? ವಾಮನಿ. ಗಂಡಸರಲ್ಲಿರುವ ರೂಪ? ಮತ್ತೆ ನೀವು ಒಂದೇ ಕಣ್ಣಿದೆ ಎರಡು ಕಣ್ಣಿದೆ? ಎರಡು ಕಣ್ಣಿದೆ. ಅದಕ್ಕಂದ್ರು ಎಲ್ಲರ ಕಣ್ಣಲ್ಲಿ ಎರಡು ರೂಪ ಇದೆ ಅಂದರು. ಹೆಂಗಸರ ಕಣ್ಣಲ್ಲೂ ಭಾಮನಿ ಇದ್ದಾನೆ, ಗಂಡಸರ ಕಣ್ಣಲ್ಲೂ ವಾಮನಿ ಇದ್ದಾನೆ. ಅವಾಗಂದ್ರು ಹೆಂಗಸರನ್ನ ಪ್ರೇರಣೆ ಮಾಡುವ ವಾಮನಿ ಗಂಡಸರ ಕಣ್ಣಲ್ಲಿ ಯಾಕೆ, ಗಂಡಸರನ್ನ ಪ್ರೇರಣೆ ಮಾಡುವ ಭಾಮನಿ ಹೆಂಗಸರ ಕಣ್ಣಲ್ಲಿ ಯಾಕೆ ಅಂದ್ರೆ, ಅವಾಗಂದ್ರು ನಿಮ್ಮನ್ನೆಲ್ಲ ಹೇಳಿದ್ದು ಹೆಂಗಸರು ಗಂಡಸರು ಅಂದ್ರೆ ನೀವಲ್ಲ. ಹೌದಾ? ಅಲ್ವಾ? ಅಲ್ಲ, ಬೇರೆ ಇದ್ದಾರೆ. ಯಾರು ಅಂದ್ರೆ, ನಮ್ಮ ಶರೀರದಲ್ಲಿ ನಾಡಿಗಳೆಷ್ಟು? 72,000. 72,000ದಲ್ಲಿ ಅರ್ಧರ್ಧ ಮಾಡಿದರೆ 36,000. 36,000 ಆಯಿತು. ಬಲಕ್ಕೆ 36,000, ಎಡಕ್ಕೆ 36,000 ನಾಡಿಗಳಿವೆ. ಹೌದಾ? ಈ ಬಲಭಾಗದ ನಾಡಿಗಳಲ್ಲಿ ಹಗಲಿಗೆ ಅಭಿಮಾನಿಗಳಾದ ಪುರುಷ ದೇವತೆಗಳು ನಿಂತಿದ್ದಾರೆ. ಎಡಭಾಗದ ನಾಡಿಗಳಲ್ಲಿ ರಾತ್ರಿಗೆ ಅಭಿಮಾನಿಗಳಾದ ಸ್ತ್ರೀ ದೇವತೆಯರು ನಿಂತಿದ್ದಾರೆ. ಈಗ ಅರ್ಥ ಆಯ್ತಲ್ವಾ? ನಮ್ಮ ನಾಡಿಗಳಲ್ಲಿ ನಿಂತಿರುವ ಪುರುಷ ದೇವತೆಗಳನ್ನು ಬಲಭಾಗದ 36,000 ಪುರುಷ ದೇವತೆಗಳನ್ನು ಪ್ರೇರಣೆ ಮಾಡುವವ ಬಲಗಣ್ಣಿನಲ್ಲಿರುವ ಭಾಮನಿ. ಎಡಭಾಗದ 36,000 ಹೆಣ್ಣು ದೇವತೆಗಳನ್ನು ಪ್ರೇರಣೆ ಮಾಡುವವ ವಾಮನಿ, ಎಡಗಣ್ಣಿನಲ್ಲಿರುವ ವಾಮನಿ. ಅವಾಗಂದ್ರು ಈ ನಾಡಿಗಳು ನಾಡಿಗಳು ಅಂತಿರಲ್ಲ, ಅದು ತಗೊಂಡು ನಾವೇನು ಮಾಡೋದು? ಅದಕ್ಕಂದ್ರು ಎಲ್ಲ ಇಂದ್ರಿಯಗಳು ಕುದುರೆಗಳಂತೆ, ಕುದುರೆಗಳಂತೆ. ಕುದುರೆ ಏರಿದ್ದೀರಾ? ಏರಿದ್ದೀರಾ? ಯಾರು ಏರಿಲ್ಲ ಅಂತ ಕಾಣುತ್ತೆ. ಏರಿದ್ದೀರಾ? ಏರಿದ್ರೆ ಗೊತ್ತಾಗುತ್ತೆ, ಏರಿದ್ರೆ ಗೊತ್ತಾಗುತ್ತೆ. ತುಂಬ ಕಷ್ಟ, ಅದಕ್ಕೆ ಅಭ್ಯಾಸ ಬೇಕು. ಒಮ್ಮೆಲೆ ಏರ್ಲಿಕ್ಕಾಗಲ್ಲ. ಯಾಕೆ? ನನ್ನ ಅನುಭವ. ನೇಪಾಳಕ್ಕೆ ಹೋಗಿದ್ವಿ ಮುಕ್ತಿನಾಥಕ್ಕೆ. ಅಲ್ಲಿ ಒಂದು ಕಡೆಗೆ ಬಿಟ್ಬಿಡ್ತಾನೆ ಅವನು, ಅಲ್ಲಿಂದ ಮತ್ತು ಜೀಪಲ್ಲೇ ಹೋಗಬೇಕು. ಜೀಪಲ್ಲಿ ಒಂದು ಕಡೆ ಹೋಗಿ ನಿಲ್ಲಿಸ್ಬಿಡ್ತಾನೆ. ಮುಂದಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡಾದ್ರೂ ಹೋಗಬೇಕು, ಕುದುರೆ ಮೇಲೆ ಹೋಗಬೇಕು, ಬೇರೆ ಯಾರು ಹೋಗ್ಲಿಕ್ಕೆ ಬಿಡಲ್ಲ. ಆ ಕುದುರೆ ಮೇಲೆ ಕೂತರೆ ಅದರ ಬೆನ್ನು ಹೇಗಿರುತ್ತೆ? ಹೀಗೆ ಚೂಪಾಗಿರುತ್ತಲ್ಲ, ಚುಚ್ತಾ ಇರುತ್ತೆ. ಕೂತರೆ ಚುಚ್ತಾ ಇರುತ್ತೆ. ನಮಗೆ ಬ್ಯಾಲೆನ್ಸ್ ಇಡದ ಅಭ್ಯಾಸ ಇಲ್ಲ. ಅದು ಮುಂದಕ್ಕೆ ಹೋಗ್ತಿದ್ರೆ ನಾವು ಹೀಗಿರುತ್ತಾ ಇರ್ತೀವಿ. ಎಲ್ಲಿ ನಾವು ಬಿದ್ದು ಅದನ್ನು ಬೀಳಾಕಿ ಒದ್ದಾಡಬೇಕು ಅಂತ ಬಹಳ ಹೆದರಿಕೆ ಆಯಿತು ನನಗೆ. ಅದಕ್ಕೆ ಆ ಪ್ರಾಣಿಗೆ ಹಿಂಸೆ ಕೊಡೋಕ್ಕಿಂತ ನಡ್ಕೊಂಡು ಹೋಗೋದೇ ಬಹಳ ಉತ್ತಮ ಅಂತ ನಡ್ಕೊಂಡು ಹೋಗೋ ಜೊತೆ ಹೋಗ್ಬಿಟ್ಟು. ಬಹಳ ಕಷ್ಟ ಅದು, ಯಾಕಂದ್ರೆ ಅಭ್ಯಾಸ ಇರಬೇಕು. ಅದು ಅದು ಕೂಡ ಹೇಗೆ ಹೋಗುತ್ತೆ ಅಂದರೆ, ಇಷ್ಟೇ ಇಷ್ಟು ಚಿಕ್ಕ ಮಾರ್ಗ, ಅದರಲ್ಲಿ ಕೂಡ ಕುದುರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಚೂರ್ದಾದರೆ ಕಡೆ ಬಿದ್ದಿರಬೇಕು ಅಂತ ಪರಿಸ್ಥಿತಿಗಳು ಇರುತ್ತೆ. ನೇಪಾಳ ಯಾತ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ದೇವರ ದರ್ಶನವೂ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಹೋಗಿದ್ದಾರಾ? ಹೋಗಿಲ್ಲ. ನೇಪಾಳಕ್ಕೆ ಹೋಗಿಲ್ಲಲ್ವಾ? ಯಾವುದು? ಮುಕ್ತಿನಾಥಕ್ಕೆ. ಬಹಳ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ. ಅನುಸಂಧಾನ ಪೂರ್ವಕವಾಗಿ ಹೋಗಿ ಬನ್ನಿ, ಬಹಳ ಚೆನ್ನಾಗಿರುತ್ತೆ. ಅದರ ಕುರಿತು ಇನ್ನೊಂದು ಸಲ ಹೇಳ್ತೀನಿ. ಒಂದೊಂದು ಕ್ಷೇತ್ರ ಅಪರೂಪ, ಅದ್ಭುತ. ಸರಿ, ಎಲ್ಲಿಗೆ ಬಂತು? ನಾಡಿಗಳು. ನಮ್ಮ ಇಂದ್ರಿಯಗಳೇ ಕುದುರೆಗಳು, ಕುದುರೆಗೆ ಎರಡೂ ಕಡೆ ಹಗ್ಗ ಇರುತ್ತೆ, ಆ ಹಗ್ಗವನ್ನು ಹಿಡ್ಕೊಂಡಿರ್ತಾನೆ ಕುದುರೆ ಮೇಲೆ ಕೂತವ. ಎರಡು ಹಗ್ಗ ಯಾಕೆ, ಒಂದೇ ಸಾಕಲ್ಲ ಅಂದರೆ ಈ ಕುದುರೆ ಬಲಗಡೆಗೆ ಹೋಗಬೇಕು ಅಂದರೆ ಅದಕ್ಕೆ ಗೊತ್ತಾಗುತ್ತೆ ಇವನ ತಲೆಯಲ್ಲಿ ಏನಿದು. ಅದಕ್ಕೆ ಬಲಗಡೆಯಲ್ಲಿರುವ ಹಗ್ಗವನ್ನು ಸೆಳೆದರೆ ಅದಕ್ಕೆ ಗೊತ್ತಾಗುತ್ತೆ ನಾನು ಬಲಗಡೆ ಓಡಬೇಕು ಅಂತ. ಎಡಗಡೆ ಇರುವ ಹಗ್ಗವನ್ನು ಸೆಳೆದರೆ ಎಡಕ್ಕೆ ಓಡುತ್ತೆ. ಹಾಗಲ್ಲದೆ ಬೇಗಿ ಹಿಡಿದರೆ ನಿಲ್ಲುತ್ತೆ, ಬೇಗಿ ಹಿಡಿದರೆ ಎರಡನ್ನ ಹಿಡಿದ್ರೆ ನಿಲ್ಲುತ್ತೆ, ಬಿಟ್ಬಿಟ್ರೆ ಲೂಸಾಗಿ ಓಡ್ತಾ ಇರುತ್ತೆ. ಹೇಗೆ ಸೀದಾ ಓಡುತ್ತೆ, ಆಚೆ ಇಲ್ಲ ಈಚೆ ಇಲ್ಲ. ಅವಾಗಂದ್ರು ಇಂದ್ರಿಯಗಳು ಕುದುರೆಗಳಂತೆ, ಇದಕ್ಕೆ ಲಗಾಮು ಯಾವುದು ಅಂದರೆ ಎರಡೂ ಕಡೆ ಇರುವ ನಾಡಿಗಳು. ಬಲಗಡೆ ನಾಡಿಗಳಿಗೆ ಪ್ರೇರಣೆ ಸಿಗ್ತಾ, ಅದರ ಮೂಲಕ ಇಂದ್ರಿಯಗಳಿಗೆ ಪ್ರೇರಣೆ ಸಿಗ್ತಾ ಬಲಕ್ಕೆ ಓಡುತ್ತೆ. ಅಂದರೆ ಈಚೆ ಓಡುತ್ತಾ ಇಂದ್ರಿಯ, ಬಲ ಅಂದರೆ ಯಾವುದು, ಸನ್ಮಾರ್ಗದಲ್ಲಿ ಓಡುತ್ತೆ ಇಂದ್ರಿಯ. ಕೈ ದೇವರ ಕೆಲಸವೇ ಮಾಡುತ್ತೆ, ಕಣ್ಣು ದೇವರನ್ನೇ ನೋಡುತ್ತೆ, ಎಲ್ಲರಲ್ಲಿ ದೇವರನ್ನು ನೋಡುತ್ತೆ ಅಥವಾ ದೇವರ ಪ್ರತಿಮೆ ನೋಡುತ್ತೆ ದೇವರನ್ನೇ ನೋಡುತ್ತೆ. ಎಲ್ಲ ಇಂದ್ರಿಯಗಳು ದೇವರ ಸೇವೆಯಲ್ಲಿ ಸಜ್ಜನರ ಸೇವೆಯಲ್ಲಿ ತೊಡಗಬೇಕಾ, ಬಲಗಡೆ ಲಗಾಮ್ ಇಂದ್ರಿಯಗಳಿಗೆ ಸಿಗಬೇಕು ಇಂಡಿಕೇಶನ್. ಎಡಗಡೆ ಸಿಗ್ತಾ ಹೋಗ್ತಾ ಇರುತ್ತೆ, ಎಡಗಡೆಗೆ ಬೇಡದ ಕಡೆಗೆಲ್ಲ ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ತಿರುಗಿದ ಮೇಲೆ ಲೂಸ್ ಆಗಿ ಬಿಟ್ರ ಅಲ್ಲೇ ಓಡ್ತಾ ಇರುತ್ತೆ, ಬರೋದೇ ಇಲ್ಲ. ಅದಕ್ಕೆ ಅಂದರು ಈ ಎಲ್ಲ ಇಂದ್ರಿಯಗಳ ಕಂಟ್ರೋಲ್ ಎಲ್ಲಿದೆ, ನಾಡಿಗಳಲ್ಲಿ ಇದೆ. ಆ ನಾಡಿಗಳ ಕಂಟ್ರೋಲ್ ಯಾರಲ್ಲಿದೆ, ವಿಶ್ವನಾಮಕ ಭಗವಂತ ಹಿಡ್ಕೊಂಡಿದ್ದಾನೆ. ನಾಡಿಗಳ ಮೂಲಕ ಇಡೀ ಇಂದ್ರಿಯಗಳನ್ನು ಏಕಕಾಲದಲ್ಲಿ ಹತ್ತು ಕುದುರೆಗಳನ್ನು, ಹತ್ತು ಇಂದ್ರಿಯಗಳು ಹತ್ತು ಕುದುರೆಗಳನ್ನು ಓಡಿಸ್ತಾ ಇರ್ತಾನೆ, ಸರಸರ ಸರಸರ ಸರನೇ ಓಡಿಸ್ತಾ ಇರ್ತಾನೆ. ಅಂಥ ಭಗವಂತನನ್ನು ಚಿಂತನೆ ಮಾಡಿ ಅಂತ ಚೆನ್ನಾಗಿ ಹೇಳ್ತಾ, ಈತನಿಗೆ ಕೈಯಷ್ಟು ನಾಲ್ಕು ಹೇಳಿದಲ್ವ, ಕಾಲೆಷ್ಟು ಅಂದರು ಎರಡೇ. ಯಾಕೆ ಹಂಗೆ ಹೇಳ್ತೀರಿ ಅಂದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಇವನಿಗೆಷ್ಟು ಕೈ, ಸಾವಿರ. ಕಾಲೆಷ್ಟು, ಸಾವಿರ. ಕಣ್ಣೆಷ್ಟು, ಸಾವಿರ. ತಲೆಯಷ್ಟು, ಸಾವಿರ. ಎಲ್ಲ ಸಾವಿರ, ಲೆಕ್ಕ ತಪ್ಪಿತ? ಅರ್ಥ ಆಗ್ತಾ ಇದೆಯಾ? ಆಗಿಲ್ಲ. ಒಂದು ತಲೆಗೆ ಎಷ್ಟು ಕಣ್ಣು, ಆ ಪ್ರಕಾರ ಎಷ್ಟು ಕಣ್ಣು ಇರಬೇಕು? ಸಾವಿರ ತಲೆಗೆ ಎರಡು ಸಾವಿರ ಇರಬೇಕು. ಮತ್ತೆ ಸಹಸ್ರ ಶೀರ್ಷ ಪುರುಷ, ಸಾವಿರ ತಲೆ ಇರತಕ್ಕಂಥವ ಎಷ್ಟು ಕಣ್ಣಿದೆ? ಸಹಸ್ರಾಕ್ಷ. ಅಂದ್ರೆ ಒಂದೇ ಕಣ್ಣ ದೇವರಿಗೆ ಎಲ್ಲ ತಲೆಗೆ. ಅಂದರೆ ಸಹಸ್ರ ಶಬ್ದ ಅನಂತ ಅಂತ ಅರ್ಥ. ಅನಂತ ಕೈಗಳು, ಅನಂತ ಕಾಲುಗಳು, ಅನಂತ ತಲೆಗಳು ಇರತಕ್ಕಂಥವನಿಗೆ ನಾಲ್ಕು ಕೈ ಎರಡು ಕಾಲು ಯಾಕೆ ಅಂದರೆ ಹೇಳಿದರು, ಈ ರೂಪದಿಂದ ಇಷ್ಟೇ ತೋರ್ತಾ ಇದ್ದಾನೆ. ದೇವರ ಪ್ರತಿಯೊಂದು ರೂಪವೂ ಕೂಡ ಅನಂತ ತಲೆಗಳು, ಅನಂತ ಕೈಗಳು, ಅನಂತ ಕಾಲುಗಳು ಇರತಕ್ಕ ರೂಪಗಳೇ. ಎಲ್ಲೆಲ್ಲಿ ಏನು, ದೇವರು ಎರಡು ಕೈ ಇಟ್ಟು ಎರಡು ಕೈ ಕಡೆಗಿಟ್ಕೊಂಡಿರ್ತಾನಲ್ಲ, ಅರ್ಥ ತೋರಿದ್ದು ನಾಲ್ಕು ಕೈ ಅಂತ ಅರ್ಥ. ಮಿಕ್ಕ ಕೈಗಳು ಬಚ್ಚಿಟ್ಕೊಂಡಿದ್ದಾನೆ ಕಾಣಿಸದೆ ನಮಗೇನು. ಏ ಆ ದೇವರಿಗೆ ಎಂಟು ಕೈ ರೀ, ಏ ನಿಮ್ಮ ದೇವ್ರಿಗೆ ಎಂಟೇ ಕೈ, ನಮ್ಮ ಕೈ ದೇವರು ಮೂವತ್ತಾರು ಕೈ ಅಂತ. ಅದಕ್ಕಂದ್ರು ಹೌದು ಅಲ್ವಾ, ಏ ಆ ದೇವರಿಗೆ ಷೋಡಶ ಬಾಹು, ನಮ್ಮದು ಮೂವತ್ತೆರಡು ಬಾಹು, ನಮ್ದು ಎಂಟು ಬಾಹು, ನಮ್ದು ಎರಡೇ ಬಾಹು. ಅವರು ಬೆಸರಾಗಿರ್ತಾರೆ, ನಿಮ್ಮ ದೇವರಿಗೆಲ್ಲ ನಾಲ್ಕು ನಾಲ್ಕು ಕೈ, ನಮ್ದು ಎರಡೇ ಕೈ ಅಂತ ಹೇಳ್ತಿರ್ತಾರೆ. ಹೌದು, ಅಹೋಬರ ನರಸಿಂಹ ಎರಡೇ ಕೈ, ನಾಲ್ಕು ಕೈ ಇಲ್ಲ, ಎರಡೇ ಕೈ. ಮತ್ತೆ ಅದಕ್ಕಂದು ದೇವ ಅಂದ, ಎಲ್ಲ ನನ್ನ ಹತ್ರ ತುಂಬ ಕೈಗಳವು, ಯಾವ ರೂಪದಿಂದ ಎಷ್ಟು ಕೈ ತೋರಬೇಕೋ ಅಷ್ಟು ಕೈ ಇಟ್ಕೊಂಡು ಮಿಕ್ಕದ್ದೆಲ್ಲ ಬಚ್ಚಿಟ್ಕೊಂಡಿರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ರೂಪಗಳಿಗೂ ಅನಂತ ಕೈಗಳು, ಅನಂತ ಪಾದಗಳಿವೆ. ಇದು ನಮ್ಮ ತಲೆಗೆ ಬಂತ ಈ ಕ್ವಶ್ಚನೇ ಹೊರಟೋಗುತ್ತೆ. ಅದಕ್ಕೆ ಈ ರೂಪದಲ್ಲಿ ಏನು ತೋರ್ತಾ ಇದ್ದಾನೆ, ನಾಲ್ಕು ಕೈಗಳು ಎರಡು ಪಾದ. ಆದ ಮೇಲೆ ಹೇಳ್ತಾರೆ ಒಂದು ಎಕ್ಸ್ಟ್ರಾ ಇದೆ ದೇವರಿಗೆ, ನಾಲ್ಕು ಕೈ ಇಲ್ಲದೆ ಇನ್ನೊಂದು ಕೈಯಲ್ಲದ ಕೈ, ಸೊಂಡಿಲು ಆನೆ ಮುಖ ಅಲ್ವಾ, ಸೊಂಡಿಲಿನಿಂದಲೂ ತಗೋಬಹುದು, ಸೊಂಡಿಲಿನಿಂದಲೂ ತಗೋಬಹುದು. ಅದಕ್ಕೆ ನಾಲ್ಕು ಕೈಯಲ್ಲದೆ ಇನ್ನೊಂದು ಇದೆ. ಅದಕ್ಕೆ ಎಷ್ಟು ಅಂಗಗಳಾಯಿತು? ಎರಡು ಕಾಲು, ನಾಲ್ಕು ಕೈ, ಆರು, ಒಂದು ಸೊಂಡಿಲು, ಏಳು. ಅದಕ್ಕೆ ಸಪ್ತಾಂಗ, ಏಳು ಅಂಗಗಳಿರುವವ. ಅಷ್ಟೇ ಅಲ್ಲ, ಎಷ್ಟು ಮುಖಗಳು ಅಂದರೆ ಏಕೋನ ವಿಂಶತಿ, ಅಂದರೆ ವಿಂಶತಿ ಅಂದರೆ ಎಷ್ಟು? ಅಲ್ರಿ, ವಿಂಶತಿ ಅಂದರೆ ಹತ್ತೊಂಬತ್ತಲ್ಲ, ಇಪ್ಪತ್ತು. ವಿಂಶತಿ ಅಂದರೆ ಇಪ್ಪತ್ತು. ಏಕ ಅಂದರೆ ಒಂದು, ಊನ ಅಂದರೆ ಕಡಿಮೆ. ಏಕ, ಒಂದು, ಊನ, ಕಡಿಮೆ, ವಿಂಶತಿ, ಇಪ್ಪತ್ತು, ಎಷ್ಟಾಯ್ತು? ಹತ್ತೊಂಬತ್ತು. ಅಲ್ಲಿಗೆ ಬಂತು ಅಂದರೆ ಹತ್ತೊಂಬತ್ತು ಅಂತ ಹೇಳಿಲ್ಲ, ಒಂದು ಕಡಿಮೆ ಇಪ್ಪತ್ತು ಅಂದರು, ರಿವರ್ಸ್ ಆಗಿ ಹೇಳಿದ್ರು. ಹತ್ತೊಂಬತ್ತು ಅಂತ ಹೇಳದೆ ಒಂದು ಕಡಿಮೆ ಇಪ್ಪತ್ತು ಅಂದರು. ಅದಕ್ಕೆ ಏಕ ಊನ ವಿಂಶತಿ ಮುಖವಾಂಶ್ಚ, ಅದರಲ್ಲಿ ಮಧ್ಯ ಮದ್ದು ಗಜಮುಖಾಕಾರ ಅಂತ ಇಷ್ಟು ಹೇಳಿ, ಇಂಥ ರೀತಿಯಾದ ವಿಶ್ವ ಕಣ್ಣಿನಲ್ಲಿದ್ದುಕೊಂಡು ಎಲ್ಲ ಜೀವರನ್ನ ಜಾಗ್ರತ್ಕಾಲದಲ್ಲಿ ನಡೆಸ್ತಾ ಇದ್ದಾನೆ. ಹೌದಲ್ವ? ಈ ಥರ ಯಾರು ನಿತ್ಯವೂ ತಡ್ಕೊಂಡಿರ್ತಾರೋ, ಸ್ವಾಮಿ ವಿಶ್ವ ನನ್ನ ಈ ಥರ ನಡೆಸ್ತಾ ಇದೆಯಾ, ಈ ಥರ ನಡೆಸ್ತಾ ಇದೆಯಾ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ, ಅಂದರೆ ಯಾವಾಗ ಚಿಂತನೆ ಮಾಡಬೇಕು ಅಂತ, ಬೆಳಿಗ್ಗೆ ಒಮ್ಮೆ ಪೂರ್ಣ ಚಿಂತನೆ ಮಾಡಿಬಿಡಿ. ಆದಷ್ಟು ಮಧ್ಯೆ ಮಧ್ಯೆ ನೆನಪಾದಾಗೆಲ್ಲ ಕಣ್ಣಿನೊಳಗೆ ವಿಶ್ವನನ್ನ ನೆನೆಯುತ್ತಾ 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 ಬರಬೇಕು. ಯಾವಾಗ ಯಾವಾಗ ಸಂದರ್ಭ ಹೇಳಿ ಸ್ವಲ್ಪ ನಿಮಗೆ ತಕ್ಕಂಥದ್ದು. ಸಂಧ್ಯಾವಂದನೆ ಮಾಡುವಾಗ, ಜಪ ಮಾಡುವಾಗ. ಜಪ ಮಾಡ್ತೀರಾ? ಕೃಷ್ಣ ಮಂತ್ರ ಜಪ ಮಾಡ್ತೀರಾ? ಏನೋ ಡೌಟ್ ಆಗ್ತಲ್ಲ ಗೋಸ್ತಾರೆ. ಗುರುಮಂತ್ರ ಮಾಡ್ತೀರಾ? ಮಾಡಲ್ಲ, ಬಹಳ ಜನ ಮಾಡ್ತಿಲ್ಲ ಅಂತ ಕಾಣುತ್ತೆ. ಹೆಣ್ಮಕ್ಕಳು ಗುರುಮಂತ್ರ ಮಾಡಬೇಕು, ಕಚ್ಚೆ ಹಾಕ್ಕೊಂಡು ಗುರುಮಂತ್ರ ಮಾಡಬೇಕು. ಮಾಡದಿದ್ದರೆ ಉಪದೇಶ ತಗೊಳ್ಬೇಕು, ತಗೊಂಡ್ರೆ ನೀವು ಮಾಡಿದ ಅಡಿಗೆ ನೈವೇದ್ಯಕ್ಕೆ ಬರುತ್ತೆ, ನೈವೇದ್ಯಕ್ಕೆ ಬರುತ್ತೆ. ಏನು ಕೊಟ್ಟರು ದೇವರು ಸ್ವೀಕಾರ ಮಾಡ್ತಾರೆ. ಏನು ಹತ್ತು ನಿಮಿಷ ಗುರುಮಂತ್ರ ಮಾಡಿಕೊಳ್ಳಿಕ್ಕೆ ಆಯಿತಾ? ಯಾರ್ಯಾರು ಮಾಡ್ತಾ ಇದ್ರಿ ಹೆಣ್ಮಕ್ಕಳು ಕೈ ಎತ್ತಿ? ಅಲ್ಲ, ಯಾರು ಮಾಡ್ತಾ ಇಲ್ಲ ಕೈ ಎತ್ತಿ? ತಪ್ಪಿಲ್ಲ, ಏನು ತಪ್ಪಿಲ್ಲ, ಯಾರು ಮಾಡ್ತಾ ಇಲ್ಲ ಗುರುಮಂತ್ರ ಕೈ ಎತ್ತಿ? ಅಲ್ಲ, ಯಾರು ಸರಿ ಕಾಣಿಸ್ತಾ ಇಲ್ಲ. ಅಲ್ಲ, ಮಾಡಿದವರು ಮಾಡ್ತಾ ಇರೋ, ಮಾಡ್ತಾ ಇಲ್ಲ, ಹೌದಾ? ಪೂರ್ಣ ಕೈ ಎತ್ತಿ ಪಾಪ, ಅಷ್ಟೇ ಸಂಕೋಚ ಮಾಡ್ಕೊತೀರ, ಹೌದಾ? ಇನ್ನ ಈಚೆ ನೀವು ಮಾಡ್ತಾ ಇಲ್ಲ ಕೈ ಎತ್ತಿ. ರೈ, ಮಾಡ್ದಂಗಿದ್ದು ಮಾಡಿದ್ರೆ ಆಯ್ತಪ್ಪ, ಅಷ್ಟೇ ಅಲ್ಲ, ಏನಂತ ಬೆಟ್ಟ ಹೊತ್ತುಕೊಂಡು ಹೋಗೋದೇನೂ ಇಲ್ಲ. 15 ನಿಮಿಷ ಅರ್ಧ ಗಂಟೆ ಒಳಗೆಲ್ಲ ಮುಗಿದೋಗುತ್ತೆ. ಬೆಳಿಗ್ಗೆದ್ದ ಕೂಡಲೇ ಒಂದಿಷ್ಟು ಸ್ನಾನ ಮಾಡಿ, ರೇಷ್ಮೆ ಸೀರೆ, ಯಾವುದೋ ಒಂದು ಒಳ್ಳೆ ಸೀರೆ ಉಟ್ಕೊಂಡು, ಒಗೆದ ವಸ್ತ್ರ, ರೇಷ್ಮೆ ವಸ್ತ್ರ ಉಟ್ಕೊಳ್ಳ್ರಿ ಸ್ಟಾರ್ಟಿಂಗಲ್ಲಿ. ನಂತರ ಮಡಿ ನೋಡೋಣ, ಈ ಮಡಿಗೆ ಹೆದರ್ಕೊಂಡೇ ತಂಟೆಗೆ ಹೋಗಲ್ಲ. ಎಲ್ಲಿ ಗುರುಮಂತ್ರ ಮಾಡಿದರೆ ಇವರು ಮಡಿ ಹಿಡಿಸ್ಬಿಡ್ತಾರೋ, ಮಡಿಯಲ್ಲಿ ಅಡಿಗೆ ಮಾಡಬೇಕಾಗುತ್ತೋ, ಎಲ್ಲಿ ಮಡಿಯಲ್ಲೇ ಮುಳುಗಿರಬೇಕು ಅಂತ ಬಹಳ ಜನ ಹೆದರಿಕೆ ಅಲ್ವಾ? ಅದೇ ಇರುತ್ತೆ ಸಾಮಾನ್ಯ. ಏನಿಲ್ಲ, ದೇವರ ಅನುಗ್ರಹ ಮಾಡ್ತಾರೆ. ಗುರುಮಂತ್ರ ಉಪದೇಶ ತಗೊಳ್ಳಿ, ಕೃಷ್ಣ ಮಂತ್ರ, ಗುರುಮಂತ್ರ ಉಪದೇಶ ತಗೊಳ್ಳಿ. ತಗೊಂಡು ಬೆಳಿಗ್ಗೆ ಒಂದು 10 ನಿಮಿಷದಲ್ಲಿ ಎಲ್ಲವೂ ಆಗುತ್ತೆ. ಹೆಂಗಸರಿದ್ದಂತೆ ಗಂಡಸರು ಇರ್ತಾರೆ, ಗುರುಮಂತ್ರ ಶಬ್ದವೂ ಗೊತ್ತಿಲ್ಲದ ಗಂಡಸರು ತುಂಬಾ ಜನ ಇದ್ದಾರೆ. ಸ್ನಾನ ಮಾಡೋದು, ಒಂದು 3 ಅರ್ಧ ಬಿಡೋದು, 10 ಗಾಯತ್ರಿ ಮಾಡೋದು, ಓಡು ಲಗಾಮಿಲ್ಲದೆ ಓಡೋದು ಅಂತಿರುತ್ತೆ. ಅದಲ್ಲದೆ ಗುರುಮಂತ್ರ ಮಾಡಬೇಕು, ಇಲ್ಲದಿದ್ದರೆ ಲಾಭವಿಲ್ಲ. ಗಂಡಸರಾಗಲಿ ಹೆಂಗಸರಾಗಲಿ ಗುರುಮಂತ್ರ, ನಂತರ ಕೃಷ್ಣ ಮಂತ್ರ ಜಪ ಮಾಡಬೇಕು. ಆ ಜಪ ಮಾಡುತ್ತಾ ಇದ್ರೆ 10 ಮಂತ್ರ ಜಪಕ್ಕೆ ಅಡ್ಡಿಯಿಲ್ಲ, 1000 ಹಾಗೆ ಮಾಡಬೇಕು ಅಂತ ಇಟ್ಟುಕೊಂಡ್ರೆ, ಎಷ್ಟೆಷ್ಟು ಹೆಚ್ಚು ಮಾಡಿದರೆ ನಿಮ್ಮಲ್ಲಿ ಅಷ್ಟು ಶಕ್ತಿ ಬೆಳೆಯುತ್ತೆ. ಹೆಚ್ಚು ಮಾಡಲಿಕ್ಕೆ ಹೋದಾಗ ಬರೋದೇನು? ಜೊಂಪು, ಅಲ್ವಾ, ಮಾಡ್ತಾ ಇದ್ರೆ ಹೀಗೆ ಹೋಗ್ತಾ ಇರುತ್ತೆ. ಹಾಗೆ ಬರದೇ ಇರಬೇಕಾದ್ರೆ ಸ್ವಾಮಿ ವಿಶ್ವ ಅಲ್ಲೇ ಕೊಡು ಮಹಾರಾಯ, ಇಲ್ಲಿ ಬರಬೇಡ, ಸ್ವಲ್ಪ ಹೊತ್ತು ಜಪ ಮಾಡುವಷ್ಟು ಕಾಲ ಆದರೂ ನನಗೆ ಎಚ್ಚರ ಕೊಡೋ ಅಂತ ಕೇಳೋದು. ಪಾರಾಯಣ ಮಾಡೋ ಕಾಲಕ್ಕೆ, ಜಪದ ಕಾಲಕ್ಕೆ, ಪ್ರವಚನ ಕಾಲಕ್ಕೆ, ಹೌದಾ, ಎಲ್ಲ ಕಾಲದಲ್ಲಿ ಎಲ್ಲೆಲ್ಲಿ ಎಚ್ಚರ ನಮಗಿರಬೇಕು ಸಾಧನೆಯಲ್ಲಿ ಅಲ್ಲೆಲ್ಲ ಕಡೆ ಎಚ್ಚರದಲ್ಲಿ ಇರಿಸೋ ಹರಿಯೇ ಅಂತ ದೇವರ ಚಿಂತನೆ ಮಾಡಬೇಕು. ಹೌದಾ, ಟ್ರೈನ್ ಇದೆ, ಅದು 3 ಗಂಟೆಗೆ ಸ್ಟೇಷನ್ಗೆ ಸೇರುತ್ತೆ ಅಡ್ನಾಡಿಯಾಗಿ. ಕೆಲವು ಟ್ರೈನ್ 2 ಗಂಟೆಗೆ ಸೇರುತ್ತೆ, ನಾವು ಆವಾಗೆ ನಿದ್ದೆ ಬರುತ್ತೆ ಟ್ರೈನ್ ಆಗಿದ್ದವರಿಗೆ. ಮನೆಯಲ್ಲಿ ಅಲಾರಾಮ್ ಬಡದರೆ ಫಟ್ ಅಂತ ಬಡದು ಮಲ್ಕೊಳ್ಳೋ ಅಭ್ಯಾಸ. ಟ್ರೈನ್ನಲ್ಲಿ ಹೇಳಬೇಕು ಅಂತ ಅಲಾರಾಮ್ ಇಟ್ಟುಕೊಂಡಿರ್ತೇವೆ, ಅದು ಬಡದಾಗ ಹಿಂದಿನ ಅಭ್ಯಾಸ ಪ್ರಕಾರ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಸ್ಟೇಷನಲ್ಲಿ ಹೇಳಬೇಕಾಗುತ್ತೆ. ಅದಕ್ಕೆ ವಿಶ್ವನನ್ನು ಕೇಳಿಕೊಂಡ್ರೆ ಅಲಾರಾಮ್ ಕರೆಕ್ಟಾಗಿ ಹೊಡೆಸ್ತಾರೆ, ಥಟ್ಟನೆ ಎಚ್ಚರಾಗುತ್ತೆ, ಯಾರು ಎಬ್ಬಿಸಬೇಕಾಗಿಲ್ಲ. ವಿಶ್ವನನ್ನು ಪ್ರಾರ್ಥನೆ ಮಾಡಿದರೆ ಚೆನ್ನಾಗಿ ಆಗುತ್ತೆ. ಈ ರೀತಿಯಲ್ಲಿ ಭಗವಂತನನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರು ಕೊನೆ ಕಾಲದಲ್ಲಿ ಅವರಿಗೆ ಮಕ್ಕಳು, ಅವರಿಗೆ ಪಿಂಡ ಪ್ರದಾನಾದಿ ಕರ್ಮಗಳು ಮಾಡಿದರೆ ಮಕ್ಕಳು ಉದ್ಧಾರ ಆಗ್ತಾರೆ. ಮಾಡಿಲ್ವಾ, ಆಗಿಲ್ವಾ, ಚಿಂತೆ ಇಲ್ಲ, ಸ್ವಾಮಿ ನಮಗೆ ಸದ್ಗತಿಯನ್ನು ಕೊಡುತ್ತಾನೆ ಅಂದರೆ ಸಂತೋಷವಾಗಿ ಪ್ರಾಣ ಬಿಡ್ಬೋದು. ಪ್ರಾಣ ಬಿಡೋ ಕಾಲಕ್ಕೆ ಯಾರು ಮಾಡ್ತಾರೋ, ಹೇಗೆ ಮಾಡ್ತಾರೋ, ಏನು ದಾನ ಕೊಡ್ತಾರೋ, ಏನಿಲ್ವೋ, ಏನು ಮಾಡ್ತಾರೋ ಯಪ್ಪ ಅಂತ ಏನೂ ಬೇಡ. ಸಂತೋಷವಾಗಿ ಪ್ರಾಣ ಬಿಡುವ, ಸಂತೋಷವಾದಂಥ ಒಂದು ಸಾಧನೆ ಮಾಡಿದನೆಂಬ ಮುಖದಲ್ಲಿ ಗೆಲುವಿನಿಂದ ಹೋಗುವಂಥ ಒಂದು ಬದುಕಿದಷ್ಟು ಕಾಲ ಸಂತೋಷವಾಗಿ ಬದುಕೋದು ಈ ಒಂದು ಪ್ರಕರಣದ ಲಾಭ ಅಂತ ತಿಳಿಸಿದಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.
ತಮ್ಮ ದೇಹವನ್ನು ದಾನ ಮಾಡ್ತಾರೆ ಅದರ ಕೂಡ.